श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालिता विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्या बाधशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववार्यासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಯಯಾತಿ ಹೇಳುತ್ತಾ ಇದ್ದಾನೆ, ನಾನು ಹಿಂದೆ ತುಂಬಾ ಧನವನ್ನ ಪಡ್ಕೊಂಡಿದ್ದೆ, ಇವಾಗ ನನಗಿಲ್ಲ. ಪುಣ್ಯವು ಪುಣ್ಯಧನವನ್ನು ಪಡ್ಕೊಂಡಿದ್ದೆ, ಅದು ನನಗಿಲ್ಲ ಇವಾಗ. ಯಾಕೆ? ಇತರರನ್ನ, ನನಗಿಂತ ದೊಡ್ಡವರನ್ನ, ಸಮಾನರಾದವರನ್ನ ನಿಂದ ಮಾಡುವುದರಿಂದ ನಾನೆಲ್ಲ ಕಳ್ಕೊಂಡಿದ್ದೇನೆ. ಈಗ ಎಂಥ ಒಳ್ಳೆ ಕೆಲಸ ಮಾಡಿದ್ರು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ವಿಷಯವನ್ನು ನೆನಪಿಟ್ಟುಕೊಂಡು ತನಗೆ ಯಾವುದು ಹಿತ ಆಗುತ್ತೋ ಅದರಲ್ಲೇ ಲಗ್ನ ಆಗಿರಬೇಕು. ದೊಡ್ಡವರನ್ನಿಂದ, ಸಮಾನರಾದವರನಿಂದ ಯಾವುದನ್ನೂ ಮಾಡದೇ ಇರುವವನೇ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಂತರ ಮಹಾಧನೋ ಯೋ ಯಜತೇಸು ಯಜ್ಞೈಃ ಯಃ ಸರ್ವವಿದ್ಯಾಸು ವಿನೀತ ಬುದ್ಧಿಃ ವೇದಾನಧೀತ್ಯ ತಪಸಾ ಯೋಜ್ಯ ದೇಹಂ ದಿವಂ ಸಮಯಾತ್ ಪುರುಷೋ ವೀತ ಮೋಹಃ. ಮಹಾಧನವಂತನಾಗಿ ಯಜ್ಞಗಳನ್ನು ಮಾಡುತ್ತಾ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ವಿನೀತ ಬುದ್ಧಿ ಇರತಕ್ಕಂಥವ, ನಂತರ ವೇದಾಧ್ಯಯನ ಮಾಡಿ ಅದರಿಂದ ತನ್ನ ದೇಹವನ್ನು ತಪಸ್ಸಿಗೆ ವಿನಿಯೋಗ ಮಾಡಿ ಅಂಥವ ಮೋಹ ನಾಶ ಆಗಿ ಸ್ವರ್ಗಾದಿಗಳಿಗೆ ಹೋಗ್ತಾನೆ. ಇನ್ನು ವೈಶಂಪಾಯನ ಹೇಳ್ತಾ ಇದ್ದಾರೆ, ಏವಂ ಬ್ರುವಾಣಂ ನೃಪತಿಂ ಯಯಾತಿಂ ಅಥಾಷ್ಟಕ ಪುನರೇವಾನ್ವ ಪೃಚ್ಛತ್ ಮಾತಾಮಹಂ ಸರ್ವಗುಣೋಪಪನ್ನಂ ತತ್ರ ಸ್ಥಿತಂ ಸ್ವರ್ಗಲೋಕೆ ಯಥಾವತ್. ಇನ್ನ ಕೆಲವು ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾನೆ ಈತ. ನ ಜಾತು ಹೃಷ್ಯೇನ್ ಮಹತಾ ಧನೇನ ವೇದಾನಧೀತ ಅನಹಂಕೃತ ಸ್ಯಾತ್ ನಾನಾ ಭಾವ ಬಹಬೋ ಜೀವಲೋಕೆ ದೈವಾಧೀನ ನಷ್ಟ ಚೇಷ್ಟಾಧಿಕಾರ ತತ್ತ ನಷ್ಟ ಚೇಷ್ಟಾಧಿಕಾರ ತತ್ತತ್ ಪ್ರಾಪ್ಯನ ವಿಹನ್ಯೇತ ಧೀರ ದಿಷ್ಟಂ ಬಲೀಯ ಇತಿ ಮತ್ವಾ ಆತ್ಮಬುದ್ಧ್ಯಾ ನ ಜಾತು ಹೃಷ್ಯೇತ್ ಮಹತಾ ಧನೇನ. ತುಂಬಾ ಸಂಪತ್ತು ಬಂದ ಕೂಡಲೇ ಅದಕ್ಕೆ ತುಂಬಾ ಮನಸ್ಸು ಹಿಗ್ಗಬಾರದು. ವೇದಾನ್ ಅಧೀತ ಅನಹಂಕೃತ ಸ್ಯಾತ್, ವೇದಾಧ್ಯಯನವನ್ನೆಲ್ಲ ಮಾಡಬೇಕು, ಅಹಂಕಾರ ಇರಬಾರದು. ಈ ಪ್ರಾಣಿ ಲೋಕದಲ್ಲಿ ಅನೇಕ ಸ್ವಭಾವ ಇರತಕ್ಕಂಥವರಿದ್ದಾರೆ, ಎಲ್ಲರೂ ದೈವಾಧೀನ, ಅವರವರ ಕರ್ಮಾನುಸಾರವಾಗಿ ಭಗವಂತನೇ ಅವರಲ್ಲಿ ಮಾಡಿಸ್ತಾ ಇರೋದು. ನಷ್ಟ ಚೇಷ್ಟಾಧಿಕಾರ, ಚೇಷ್ಟ ಅಧಿಕಾರ ಎಲ್ಲ ನಷ್ಟ ಅಂದರೆ ಯಾರದ್ದೂ ಇಲ್ಲ, ಎಲ್ಲ ಅವನದ್ದೇ. ತತ್ತತ್ ಪ್ರಾಪ್ಯ ನ ವಿಹನ್ಯೇತ ಧೀರ, ಸುಖ ಆಗಲಿ ದುಃಖ ಆಗಲಿ, ಭಗವಂತ ನಮ್ಮ ಹಿಂದಿನ ಕರ್ಮಾನುಸಾರ ಏನು ಕೊಡತಾನೋ ಅದನ್ನು ಪಡೆದವ ಹಿಗ್ಗಬಾರದು ಕುಗ್ಗಬಾರದು. ಸ್ವಾಮಿ ಕರ್ಮ ಕಳೆಯುತ್ತಾ ಇದ್ದಾನೆ ಅಂತ ಹೋಗ್ತಾ ಇರಬೇಕು. ಅಷ್ಟೇ ಅಲ್ಲ, ದಿಷ್ಟಂ ಬಲೀಯ ಇತಿ ಮತ್ವಾತ್ಮ ಬುದ್ಧ್ಯಾ, ವಿಶೇಷವಾದ ಶುದ್ಧವಾದ ಬುದ್ಧಿಯಿಂದ. ಆತ್ಮಬುದ್ಧ ಅಂದ್ರೆ ಒಳಗೆ ಭಗವಂತನಿದ್ದಾನೆ, ಅವನ ಶರಣಾಗತಿಯಾದ ಬುದ್ಧಿಯಿಂದ. ಭಗವಂತನೇ ಬಲಿಷ್ಠ, ಅವನೇ ನಮ್ಮ ಮೂಲಕ ಎಲ್ಲ ಮಾಡಿಸ್ತಾ ಇದ್ದಾನೆ, ಅವನ ಶರಣಾಗತರಾಗೋದೇ ನಮಗೆ ಪ್ರಧಾನವಾದ್ದು ಅಂತ ತಿಳ್ಕೊಂಡವ ಸುಖವನ್ನ ಪಡೆಯಲಿಕ್ಕೆ ಸಾಧ್ಯ. ಸುಖಂ ಹಿ ಜಂತುರ್ ಯದಿ ವ್ಯಾಪಿ ದುಃಖಂ ದೈವಾಧೀನಂ ವಿಂದತೆ ನಾತ್ಮಶಕ್ತ್ಯ ತಸ್ಮಾತ್ ದಿಷ್ಟಂ ಬಲವನ್ ಮನ್ಯಮಾನಃ ನ ಸಂಜರೇನ್ನಾಪಿ ಹೃಷ್ಯೇತ್ ಕಥಂಚಿತ್. ಅದ್ಭುತವಾದ ಅರಣ್ಯಕಾಚಾರ್ಯ ಹೇಳ್ತಾರೆ, ಭಾರತದಲ್ಲಿದೆಪ್ಪ ಎಲ್ಲ ನಾನು ಹೇಳಿದ್ದು ಅಂತಾರೆ, ಅದು ಸ್ಪಷ್ಟ ಕಾಣುತ್ತಾ ಬರ್ತಾ ಇದೆ. ಸುಖಂ ಹಿ ಜಂತುರ್ ಯದಿ ವಾಪಿ ದುಃಖಂ ವಿಂದತೆ, ಮನುಷ್ಯ ಸುಖ ಆದರೂ ದುಃಖ ಆದರೂ ಏನು ಪಡೀತಾನೋ ಅದೆಲ್ಲ ದೈವಾಧೀನಂ ನಾತ್ಮಶಕ್ತಿಯ, ತನ್ನ ಶಕ್ತಿಯಿಂದ ಪಡೆಯೋದಾಗ್ಲಿ ಕಳ್ಕೊಳ್ಳೋದಾಗ್ಲಿ ಇಲ್ಲ, ಭಗವಂತನ ಅಧೀನವಾಗಿ ಎಲ್ಲ ಆಗುತ್ತೆ. ತಸ್ಮಾತ್ ದಿಷ್ಟಂ, ಅದರಿಂದ ಭಗವಂತ ಬಲವನ್ಮನ್ಯಮಾನ, ಶ್ರೀಹರಿಯೇ ಸರ್ವೋತ್ತಮ ಬಲವಂತ ಅಂತ ತಿಳ್ಕೊಂಡು, ನ ಸಂಜ್ವರೇತ್ ನಾಪಿ ಹೃಷ್ಯೇತ್ ಕಥಂಚಿತ್. ಭಗವಂತ ನನ್ನ ಕರ್ಮಾನುಸಾರ ಏನೇನು ಮಾಡಿಸ್ತಾ ಇದ್ದಾನೆ, ಏನೇನು ಹತ್ತಿರ ತರ್ತಾನೆ ಅದಕ್ಕೆ ಸಂತೋಷ ಪಡಬಾರದು, ಏನೇನು ದೂರ ಮಾಡುತ್ತಾನೆ ಅದಕ್ಕೂ ದುಃಖ ಪಡಬಾರದು. ಓ ಕರ್ಮಾನುಸಾರ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ, ಕರ್ಮ ಕಳೀತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ದುಃಖೈರ್ ನ ತಪ್ಯೇರ್ ನ ಸುಖೈ ಪ್ರಕೃಷ್ಯೇತ್ ಸಮೇನ ವರ್ತೇತ ಸದೈವ ಧೀರ ದಿಷ್ಟಂ ಬಲೀಯ ಇತಿ ಮನ್ಯಮಾನ ನ ಸಂಜ್ವರೇನ್ನಾಪಿ ಹೃಷ್ಯೇತ್ ಕಥಂಚಿತ್. ಭಗವಂತನ ಶರಣಾಗತನಾದವ, ದೇವರೇ ನನಗೆ ದುಃಖ ಕೊಡ್ತಾನೆ, ದೇವರೇ ಸುಖವನ್ನು ಕೊಡ್ತಾನೆ ಅಂತ ತಿಳ್ಕೊಂಡು, ಕರ್ಮ ಕಳೀಲಿಕ್ಕೆ ಕೊಡ್ತಾ ಇದ್ದಾನಷ್ಟೇ ಅಂತ ತಿಳ್ಕೊಂಡು, ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮಾನನಾಗಿರಬೇಕು ಧೀರನಾದವ. ಹಾಗಾದರೆ ಧೀರ ಶಬ್ದಕ್ಕರ್ಥ ಸಮನಾಗಿರೋದು. ಅದು ನಮ್ಮಲ್ಲಿ ಸಮತ್ವ ಬರಬೇಕಾದ್ರೆ ನಾವು ಧೀರರಾಗಬೇಕು, ನಾವು ಧೀರರಾಗಬೇಕಾದ್ರೆ ನಮ್ಮೊಳಗೆ ಭಗವಂತ ಧೀರನಾಗಿದ್ದಾನವ, ಆದ್ದರಿಂದ ಅವನನ್ನ ಧೀರ ಅಂತ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಧೀರ ಅಂದ್ರೆ ಧೈರ್ಯ ಸಮತ್ವ ಬರುತ್ತೆ. ನಮ್ಮಲ್ಲಿ ಭಗವಂತನೇ ಸಮರ್ಥ ಅಂತ ತಿಳ್ಕೊಂಡು न संज्वरेत नापि हृष्येत कथंचित ಯಾವ ರೀತಿಯಲ್ಲೂ ಏನು ಹೆಚ್ಚಿಗೆ ಬಂದು ಕಡಿಮೆ ಆದರೂ ಸಂತೋಷವೂ ಪಡಬಾರದು, ದುಃಖವೂ ಪಡಬಾರದು. ಭಯೇನ ಮುಹ್ಯಂ ಯಷ್ಟಕಾಹಂ ಕದಾಚಿತ್ ಸಂತಾಪೋ ಮೇ ಮಾನಸೋ ನಾಸ್ತಿ ಕಶ್ಚಿತ್ ಧಾತಾ ಯಥಾ ಮಾಂ ವಿದಧೀತ ಲೋಕೆ ಧ್ರುವಂ ತಥಾಹಂ ಭವಿತೇತಿ ಮತ್ವಾ. ಎಂಥ ಒಂದು ಜ್ಞಾನ ಆ ಮಹಾನುಭಾವರಿಗಿದೆ, ಎಷ್ಟು ಸ್ಪಷ್ಟ ಭಾರತದಲ್ಲಿ ಹೇಳ್ತಾರೆ ವೇದವ್ಯಾಸರು. ಭಯೇನ ಮುಹ್ಯಾಮಿ ಅಷ್ಟಕಾಹಂ ಕದಾಚಿತ್, ನನಗೆ ಭಯ ಬಂದರೆ ನಾನು ಮೋಹಗೊಂಡಿಲ್ಲ ಯಾವಾಗಲೂ. ಸಂತಾಪೋ ಮೇ ಮಾನಸೋ ನಾಸ್ತಿ ಕಶ್ಚಿತ್, ಹೇ ಅಷ್ಟಕ ನನ್ನ ಮನಸ್ಸಲ್ಲಿ ಸಂತಾಪವೇ ಬರಲಿಲ್ಲ. ಹೇಗೆ ಧಾತ ಯಥಾ ಮಾಂ ವಿದಧೀತ ಲೋಕೆ, ನನ್ನ ಕರ್ಮ ಕಳೀಲಿಕ್ಕೆ ದೇವರು ಹೇಗಿಟ್ಟರೆ ಹಾಗೆ ಧ್ರುವಂ ತಥಾಹಂ ಭವಿತೇತಿ ಮತ್ವ, ದೇವರು ಹೇಗಿಡ್ತಾನೋ ನಾನು ಹಾಗಿರ್ತೇನೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೆ. ಆದ್ದರಿಂದ ನನಗೆ ಯಾವ ದುಃಖ ಇಲ್ಲ. ಎಂಥ ಸುಂದರವಾದ ಮಾತು! ಇದೇ ಮಾತನ್ನ ನಮಗೆ ಶ್ರೀಪಾದರಾದರು ಹೇಳ್ತಾರೆ. ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ, ನನ್ನನ್ನು ಹೇಗಿಡಬೇಕು, ಯಾವಾಗ ಹೇಗಿಡಬೇಕು, ಎಲ್ಲಿಡಬೇಕು, ಎಂಥ ಕಷ್ಟ ಕೊಡಬೇಕು, ಸುಖ ಕೊಡಬೇಕು, ಯಾರನ್ನ ಹತ್ತಿರ ಮಾಡಬೇಕು, ಯಾರನ್ನ ದೂರ ಮಾಡಬೇಕು, ಎಲ್ಲ ನಿನಗ್ ಗೊತ್ತಪ್ಪ. ನೀನೊಬ್ಬ ಹತ್ತಿರ ಇದ್ರೆ ಸಾಕು, ನಿನ್ನ ತಿಳಿದವರು ನನಗೆ ಹತ್ತಿರ ಇದ್ರೆ ಸಾಕು, ಮಿಕ್ಕವರನ್ನ ಕಟ್ಟಿಕೊಂಡು ನಾನು ಉಪಯೋಗ ಏನಪ್ಪ, ಅವರ ಭ್ರಾಂತಿ ಬಿಡಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಸಜ್ಜೀವಿಯಾದ. ಸಂಸ್ವೇದಜ ಅಂಡಜ ಸ್ತೋದ್ಭಿಜಶ್ಚ ಸರೀಸೃಪ ಕ್ರಮಯೋ ಥಾಪ್ಸು ಮತ್ಸ್ಯಾಃ ತಥಾಶ್ಮಾನಸ್ತೃಣ ಕಾಷ್ಠಂ ಚ ಸರ್ವೇ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತಿ. ಇಲ್ಲಿ ಹೇಳ್ತಾ ಇದ್ದಾರೆ ಸ್ವೇದಜ ಅಂಡಜ ಉದ್ಭಿಜ, ಹಾಗೆ ಸರ್ಪ, ಕ್ರಿಮಿ, ಮೀನು, ಕಲ್ಲು, ಹುಲ್ಲು, ಮರ ಎಲ್ಲವೂ ಕೂಡ ಆಯಾ ಕರ್ಮ ನಾಶ ಆದ ಕೂಡಲೇ ಅವರವರ ಅಕರ್ಮ ಕಳ್ಕೊಳ್ಳಿಕ್ಕೆ ಬಂದದ್ದು, ಕರ್ಮ ಕಳೆದ ಕೂಡಲೇ ತಮ್ಮ ತಮ್ಮ ಮೂಲಕ್ಕೆ ಹೋಗಿಬಿಡುತ್ತೆ. ಅಂದರೆ ಇಲ್ಲಿ ಕಲ್ಲು ಅಂದರೆ ಅಲ್ಲಲ್ಲಿರತಕ್ಕ ದೇವತೆಗಳು, ಆಯಾ ರೀತಿ ಜೀವರಾಶಿಗಳನ್ನು ತಗೊಂಡದ್ದು, ಬರೀ ಜಡಕ್ಕೆ ಕರ್ಮ ಇಲ್ಲ. ಅನಿತ್ಯತಾಂ ಸುಖ ದುಃಖಸ್ಯ ಬುದ್ಧ್ವಾ ಕಸ್ಮಾತ್ ಸಂತಾಪಮಷ್ಟಕಾಹಂ ಭಜೇಯಂ ಕಿಂ ಕುರ್ಯಾಂ ವೈ ಕಿಂಚ ಕೃತ್ವಾ ನ ತಪ್ಯೇ ಕಸ್ಮಾತ್ ಸಂತಾಪಂ ವರ್ಜಯಾಂ ಯ ಪ್ರಮತ್ನಃ. ಈ ಸುಖ ದುಃಖಗಳು ಯಾವಾಗೂ ಇರೋದಾದರೆ ಅಯ್ಯೋ ನಂಗೆ ದುಃಖ ಬಂತಲ್ಲ, ಯಾವಾಗ ಇರುತ್ತಲ್ಲ ಅದ ನಾನು ದುಃಖ ಪಡಬೇಕು, ಅಥವಾ ಸುಖ ಬಂದಾಗ ಇದು ಯಾವಾಗೂ ಇರುತ್ತೆ ಅನ್ನೋದಕ್ಕೆ ಸಂತೋಷ ಪಡಬೇಕು. ಸುಖ ಬಂದರೂ ನಿಲ್ಲಲ್ಲ, ದುಃಖ ಬಂದರೂ ನಿಲ್ಲಲ್ಲ, ಹೊರಟೋಗುತ್ತೆ. ಅಂಥ ಕಾಲಕ್ಕೆ ನಾನು ಅದರ ಬಗ್ಗೆ ಸಂತಾಪ ಯಾಕೆ? ನನಗೆ ನಾನು ಏನು ಮಾಡಲಿ, ಏನು ಮಾಡಿದರೆ ನನಗೆ ಸಂತಾಪ ಇರಲ್ಲ ಅಂತ ತಿಳ್ಕೊಂಡು ಅದರಿಂದ ನಾನು ಅಪ್ರಮತ್ತನಾಗಿ ವಿಶೇಷವಾಗಿ ಎಲ್ಲ ಸಂತಾಪವನ್ನು ಬಿಡ್ತಾ ಇದ್ದೇನೆ, ಯಾವುದರ ಕುರಿತು ಚಿಂತೆ ಮಾಡ್ತಾ ಇಲ್ಲ. ಯಾಕೆ? ನಾನು ಶಾಶ್ವತ, ನನ್ನ ನಿಯಮನ ಮಾಡುವ ದೇವರು ಶಾಶ್ವತ, ನನ್ನ ಜೊತೆಗಿರುವ ದೇವತೆಗಳು ಶಾಶ್ವತ, ಗುರುಗಳು ಶಾಶ್ವತ, ಈ ಜನ್ಮ ಅಶಾಶ್ವತ, ಯಾವಾಗಾದ್ರೂ ಹೋಗ್ಬಿಡುತ್ತೆ. ಇಲ್ಲಿ ಬರುವ ಸುಖ ದುಃಖಗಳೆಲ್ಲ ನಾನು ಅನುಭವಿಸಿ ಬಿಟ್ಬಿಡ್ಬೇಕು, ಪರ್ಮನೆಂಟ್ ಆಗಿರ್ಲಿಕ್ಕೆ ಬಂದದ್ದಲ್ಲ ಅಂತ ತಿಳ್ಕೊಂಡು ಯಾವ ದುಃಖ ಬಂದರೂ ಆ ದುಃಖವನ್ನು ನೋಡುತ್ತಾ ಇಲ್ಲ, ನಾನು ಒಂದು ಕರ್ಮ ಕಳೆಯಿತು ಅಂತ ಸಂತೋಷ ಪಡ್ತಾ ಇದ್ದೀನಿ, ಸುಖ ಬಂದ್ರು ಸುಖ ಬಂತು ಅಂತ ನೋಡ್ತಾ ಇಲ್ಲ. ನನಗೆ ಸುಖ ದುಃಖಗಳು ಬಂದಾಗ ನನಗೆ ಸುಖ ಆಗ್ತಾ ಇದೆ. ಹೇಗೆ? ಆ ಸುಖದಿಂದ ಸುಖ ಅಲ್ಲ, ಸುಖ ಬಂದದ್ದು ನೋಡಿ ಅದರಿಂದ ಒಂದು ಕರ್ಮ ಕಳೆಯಿತಲ್ಲ ಎಂಬ ಸುಖ, ದುಃಖ ಬಂದದ್ದು ನೋಡಿ ಕರ್ಮ ಕಳೆಯಿತಲ್ಲ ಎಂಬ ಸುಖ ನಂಗೆ ಯಾವಾಗೂ ಇದ್ದೇ ಇರುತ್ತೆ. ಈ ಕರ್ಮಗಳು ಬರ್ತಾ ಇರುತ್ತೆ, ಕಳೆಯುತ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂತಹ ಕಾಲಕ್ಕೆ ಈ ಕರ್ಮ ಕಳೀತಲ್ಲ ಕಳೀತಲ್ಲ ಅಪ್ಪ ನನ್ನ ಭಾರ ಹಗುರಾಯಿತಲ್ಲ ಎಂಬ ಸುಖ ಜೀವಿಗೆ ಯಾವಾಗೂ ಇದ್ದೇ ಇರುತ್ತೆ. ಸಂತೋಷ ಭರಿತನಾಗ್ತಾನವ. ದುಃಖೇನ ಖಿದ್ಯೇತ್ ನ ಸುಖೇನ ಮಧ್ಯೇತ್ ಸಮೇನ ವರ್ತೇತ ಸಧೀರ ಧರ್ಮ ದಿಷ್ಟಂ ಬಲೀಯಂ ಸಮವೇಕ್ಷ್ಯ ಬುದ್ಧ್ಯಾ ನ ಸಜ್ಜತೆ ಚಾತ್ರ ಪುರುಷಂ ಮನುಷ್ಯ. ಭಗವಂತ ಬಲಿಷ್ಠ, ನಮ್ಮ ಕರ್ಮ ಬಲಿಷ್ಠ ಅಂತ ತಿಳ್ಕೊಂಡು ದುಃಖ ಬಂದರೂ ಕುಗ್ಗಬಾರದು, ಸುಖದಿಂದ ಹಿಗ್ಗಬಾರದು. ಏನೇನು ನಮ್ಮ ಕರ್ಮ ಇದೆ ಭಗವಂತ ಯಾವ ಯಾವ ಕರ್ಮವನ್ನು ಕತ್ತರಿಸಿ ಹಾಕಬೇಕೋ ನಮಗೆ ಅನುಭವಕ್ಕೆ ಕೊಡದೆ ಅದನ್ನು ಅವನು ಮಾಡ್ತಾನೆ. ಏನು ಅಪರೋಕ್ಷ ಜ್ಞಾನ ಕೊಡ್ತಾನೆ, ಹಿಂದಿನ ಕರ್ಮ ಎಲ್ಲ ಸುಟ್ಟು ಹಾಕ್ತಾನೆ, ಮುಂದಿನ ಕರ್ಮ ಎಲ್ಲ ಅಂಟದೆ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದವನಿಗೆ ಏನು ಬೆಟ್ಟಗಳ ಬೆಟ್ಟದಷ್ಟು ಸಂಚಿತ ಕರ್ಮವನ್ನು ಸುಟ್ಟು ಹಾಕಿದವನಿಗೆ ಸ್ವಲ್ಪ ಪ್ರಾರಬ್ಧ ಕರ್ಮ ಸುಡ್ಲಿಕ್ಕಾಗಲ್ವಾ? ಅವನು ಸುಡ್ತಾ ಇಲ್ಲ, ಅನುಭವ ಕೊಡ್ತಾ ಇದ್ದಾನೆ, ಅನುಭವಿಸುವಂತ ಇದ್ದಾನೆ. ಅಂದರೆ ಅದರಲ್ಲಿ ಏನೋ ನಮಗೆ ಹಿತ ಇದೆ ಅಂತರ್ಥ. ಅನುಭವಿಸೋ ಕಾಲಕ್ಕೆ ದುಃಖ ಆಗ್ತಾ ಇದೆ ಸತ್ಯ, ಎರಡು ಮಾತಿಲ್ಲ. ಆದರೆ ಅದು ಸ್ವಾಮಿ ನಮಗೆ ಒಳ್ಳೆದಕ್ಕೆ ಕೊಡ್ತಾ ಇದ್ದಾನೆ ಎಂಬುದು ಸತ್ಯ, ಅದು ನಾವು ತಿಳ್ಕೋಬೇಕು. ಅಂತಹ ಕಾಲಕ್ಕೆ ನಾವು ಬಂದದ್ದೇ ನಮ್ಮ ಎರಡೂ ರೀತಿಯಾದ ಕರ್ಮ ಕಳ್ಕೊಂಡು ಹೋಗಲಿಕ್ಕೆ. ನಾನು ಯಾವಾಗ ಈ ದೃಷ್ಟಾಂತ ಕೊಡೋದಿದೆ, ಈ ಚಿಕ್ಕ ಚಿಕ್ಕ ಊರುಗಳಲ್ಲಿ ಟ್ರೈನಲ್ಲಿ ನಾವು ಇಳಿದರೆ ಅದರಲ್ಲಿ ಎರಡು ಮೂರು ಪ್ಲಾಟ್ಫಾರ್ಮ್ ಇದ್ದರೆ, ಎರಡೇ ಪ್ಲಾಟ್ಫಾರ್ಮ್ ಇದ್ರು ನೀವು ರಾಯಚೂರು ಹೋಗ್ತೀರಾ, ಎರಡೇ ಪ್ಲಾಟ್ಫಾರ್ಮ್ಲಿ ಕೂತಿರುತ್ತಲ್ಲಿ, ಆದರೆ ಅವನು ಇಳಿಸೋದು ಆ ಡೋರ್ ಹತ್ತಿರ ಇರುವ ಪ್ಲಾಟ್ಫಾರ್ಮಲ್ಲಿ ಇಳಿಸಿದ್ರೆ ಬಹಳ ಆನಂದ, ಅಲ್ಲಿಂದ ಹಾಗೆ ಇಳ್ಕೊಂಡು ಹೋಗ್ಬೋದು. ಆಚೆ ಇದ್ದ ಪ್ಲಾಟ್ಫಾರ್ಮಲ್ಲಿ ಇಳಿಸಿದ್ರೆ ಅಲ್ಲೇ ತೊಂದರೆ, ಯಾವ ರಾತ್ರಿ ಹೊತ್ತೋ ಇಳಿಸಿದ್ರೆ ಅಲ್ಲಿ ಕೂಲಿನೂ ಸಿಗಲ್ಲ, ಯಾರೂ ಸಿಗಲ್ಲ. ಅಷ್ಟೇ ಅಲ್ಲ, ಆ ಮೇಲೆ ಹತ್ತಿ ಎಲ್ಲ ಹೊತ್ಕೊಂಡು ಈಚೆ ಇಳಿದು ಬಂದು ಹೊರಗೆ ಹೋಗೋಷ್ಟೊತ್ತಿಗೆ ದೇವರೇ ಕಾಣಿಸ್ತಾರೆ, ನಮ್ಮ ಭಾರ ಎಲ್ಲ ಹೊತ್ಕೊಂಡು. ಏನೊಂದು ಐದಾರು ಸೂಟ್ ಕೇಸು, ಒಂದೆರಡು ಮೂರು ಬ್ಯಾಗು ಎಲ್ಲ ಇಟ್ಕೊಂಡಿದ್ರೆ ಕೂಲಿ ಅವ್ರು ಸಿಗ್ತಾರೆ ಬಿಡು ಅಂಥೇಳಿ, ಯಾರೂ ಸಿಗದಿದ್ರೆ ತಪ್ಪಿದ್ದಲ್ಲ, ನಮ್ಮ ಭಾರ ನಾವು ಹೊತ್ಕೊಂಡು ಹೋಗ್ಬೇಕು. ಏನು ಆ ಕೂಲಿಯವರು ಏನು ಹೊತ್ಕೊಂಡು ಹೋಗ್ತಾರಲ್ಲ, ಅದೇ ಥರನೇ ಒಂದೆರಡು ಭುಜಕ್ಕೆ ತಲೆ ಮೇಲೆ ಹೊತ್ಕೊಂಡು ನಾವೇ ಏರ್ಬೇಕು, ತಪ್ಪಿದ್ದಲ್ಲ. ಇಲ್ಲ ಲಗೇಜ್ ಎಲ್ಲ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಅದಕ್ಕೆ ಒಂದೊಂದು ಸ್ಟೆಪ್ಪು ಏರ್ಕೊಂತಾನೆ ಎಲ್ಲ ಹೊತ್ಕೊಂಡು ಹೋಗ್ಬೇಕು. ಅಂಥ ಕಾಲಕ್ಕೆ ನೋಡಿ, ಅದರಲ್ಲಿ ಒಂದು ಬ್ಯಾಗಲ್ಲಿ ಬಂಗಾರದ ಬಿಸ್ಕೆಟ್ ಇಟ್ಕೊಂಡಿದ್ದೀರಿ, ಬಂಗಾರದ್ದು ಬೆಳ್ಳಿದು ಎಲ್ಲ ಇಟ್ಕೊಂಡಿದ್ದೀರ, ಇನ್ನೊಂದು ಬ್ಯಾಗಲ್ಲಿ ಬರೀ ಬಟ್ಟೆಗಳು, ಹಳೆಯ ಬಟ್ಟೆಗಳಿವೆ. ಆದರೆ ಎರಡರ ವೆಯ್ಟ್ ಒಂದೇ, ಇದೊಂದು 20 ಕೆಜಿ, ಇದೊಂದು 20 ಕೆಜಿ. ಹೌದಾ? ಎರಡು ನಿಮ್ಗೆ ಬೇಕಾದ್ವೆ, ಹೊತ್ಕೊಂಡು ಹೋಗ್ತಾ ಇದ್ದೀರ, ಎದುರಿಗೆ ನಿಮ್ಗೆ ಗೊತ್ತಿದ್ದವ್ರು ಬಂದ್ಬಿಟ್ರು, ಅಯ್ಯಯ್ಯೋ ತಡ ಆಯಿತು ಅಂತ ಹೇಳಿ ಅವರು ಎಲ್ಲ ಹೊರಿಲಿಕ್ಕಾಗಲ್ಲ, ಸ್ವಲ್ಪ ತಗೊಳ್ತಾರೆ. ಏನ್ ಮಾಡಿದ್ರು, ಯಾಕೆ ತಗೊಳ್ಳಿ, ಯಾವ್ದು ತಗೊಳ್ಳಿ, ಯಾವ್ದು ತಗೊಂಡ್ರು ನಿಮಗೆ ಭಾರ ಕಡಿಮೆ. ನೀವು ಹೇಳಿದ್ರಿ ಇದ್ರ ಬಂಗಾರ ಇದೆ, ಇದ್ರ ಬರೇ ಬಟ್ಟೆ ಇದೆ ಅಂತ. ಅವ್ರು ಕೇಳಿದ್ರು, ಬಂಗಾರ ತಗೊಳ್ಳ ಬಟ್ಟೆ ತಗೊಳ್ಳ, ಯಾವ್ದು ತಗೊಂಡು ನಿಮ್ ಸಂತೋಷ? ಅದಕ್ಕೆ ನೀವು ಅಂತೀರಾ, ಯಾವ್ದು ತಗೊಂಡ್ರು ಭಾರ ಭಾರವೇ ಅಲ್ಲ, ಬಂಗಾರ ಆದ್ರೂ ಭಾರವೇ, ಬಟ್ಟೆ ಆದ್ರೂ ಭಾರವೇ, ಭಾರ ಇಳಿದ್ರೆ ಸಾಕಾಗಿದೆ. ಅದಕ್ಕೆ ಅವರು ಒಬ್ಬರು ಬಂಗಾರದ ಸುಟ್ಕೇಸ್ ತಗೊಂಡ್ರು, ಒಬ್ಬರು ಬಟ್ಟೆ ಸುಟ್ಕೇಸ್ ತಗೊಂಡ್ರು. ಅವಾಗ ನಿಮಗೇನಾಯ್ತು, ಬಂಗಾರದ ಸುಟ್ಕೇಸ್ ತಗೊಂಡದಕ್ಕೂ ನಿಮಗೇನು ಆನಂದ ಆಗಿಲ್ಲ, ಬಟ್ಟೆ ಸುಟ್ಕೇಸ್ ತಗೊಂಡಕ್ಕೂ ದುಃಖ ಏನಾಗಿಲ್ಲ, ಒಟ್ಟಾರೆ ನಿಮ್ದು ನಿಮಗೇ ಇದೆ. ಆದರೆ ಅದು ಇಳಿದಾಗ ಭಾರ ಕಮ್ಮಿ ಆಯಿತು. ಎಷ್ಟು ಬಟ್ಟೆ ಬ್ಯಾಗ್ ತಗೊಂಡಾಗ ಎಷ್ಟು ಸಂತೋಷ ಆಯಿತೋ ಬಂಗಾರದ್ದು ಅಷ್ಟೇ ಆಯಿತು. ಬಂಗಾರದ್ದು ಎಷ್ಟಾಯಿತು, ಬಟ್ಟೆ ತಗೊಂಡಾಗ ಅಷ್ಟೇ ಆಯಿತು. ಹಾಗೆಯೇ ನಾವು ಈ ಸಂಸಾರದ ಪ್ಲಾಟ್ಫಾರ್ಮ್ ಮೇಲೆ ಸುಖದ ಒಂದು 20 ಕೆಜಿ ಗಂಟು, ದುಃಖದ 20 ಕೆಜಿ ಗಂಟು ಹೊತ್ಕೊಂಡು ಹೋಗುವಾಗ ಬಂಗಾರ ಅಂತ ನೋಡಲ್ಲ ನಾವು, ವೆಯ್ಟ್ ನೋಡ್ತೀವಿ, ಯಪ್ಪ ಭಾರ ಕಮ್ಮಿ ಆಯ್ತಲ್ಲ ಅಂತ ಹೋಗ್ತಾನೆ. ಹಾಗೆ ಈ ಸಂಸಾರದಲ್ಲಿ ಬುದ್ಧಿವಂತನಾದವ, ಬುದ್ಧಿ ಇಲ್ದವ ಏನ್ ಮಾಡ್ತಾನೆ, ಏ ಬಟ್ಟೆ ಬ್ಯಾಗ್ ತಗೊಳ್ರಿ, ನಮ್ಮವರೇ ಸೇಫ್ ಅದು, ತಿಳ್ಕೊಂಡ್ ಕಾಲಕ್ಕೆ ಬಟ್ಟೆ ಬ್ಯಾಗ್ ತಗೊಳ್ರಿ, ಈ ಬಂಗಾರದ ಬ್ಯಾಗ್ ತಗೋಬೇಡ್ರಿ ಅಂತ ಬುದ್ಧಿ ಇದ್ದವನು ಹೇಳ್ತಾನ. ಯಾಕೆ, ಯಾವ ತಗೊಂಡ್ರು ಭಾರ ಕಡಿಮೆ ಆಗೋದು ಗುರಿ ಅವುತ್ತಾನೆ. ಅದೇ ಥರ ಇಲ್ಲಿ ಸಂಸಾರಾವಸ್ಥೆಯಲ್ಲಿ ಬುದ್ಧಿವಂತನಾದವ ಸುಖ ಬಂದರೂ ಹಿಗ್ಗಲ್ಲ. ಯಾಕೆ, ದೇವರು ಆ ಕರ್ಮ ಕಳೀತಾ ಇದ್ದಾನೆ, ಆ ಸುಖ ಪರ್ಮನೆಂಟ್ ಆಗಿ ಇರಲ್ಲ. ತಿಂದ್ರೆ ಬರುವ ಸುಖ ಆ ಕ್ಷಣದಲ್ಲೇ ಹೋಗ್ಬಿಡುತ್ತೆ, ಅವಾಗೆ ಹೋಗ್ತಾ ಇರುತ್ತೆ, ತಿಮ್ಮ ಕಾಲಕ್ಕೆ ಹೋಗ್ತಾ ಇರುತ್ತೆ. ಮೊದಲನೇ ತುತ್ತಿಗಿರುವಷ್ಟು ಸುಖ ಎರಡನೇ ತುತ್ತಿಗಿರಲ್ಲ, ಮೂರನೇ ತುತ್ತಿಗೆ ರುಚಿಗೆಲ್ಲ ಕಮ್ಮಿ ಆಗುತ್ತೆ ನೋಡಿ. ಮೊದಲು ಹಾಕಿದಾಗ ಏನು ರುಚಿ ಆನಂದ ಬರುತ್ತೆ, ಸೆಕೆಂಡ್ ಟೈಮ್ ಹಾಕಿದಾಗ ಅಷ್ಟಿರಲ್ಲ, ಥರ್ಡ್ ಟೈಮ್ ಬೇಡಪ್ಪ. ಯಾಕೆ, ಆ ಸುಖ ಏನು ಬರ್ತಾ ಇದೆ ಒಳಗೆ ಕೂತವ ಕಟ್ ಮಾಡ್ತಿರ್ತಾನೆ. ಈ ಸುಖ ನಾನು ಏನು ಏನು ಆ ಪದಾರ್ಥ ಮೊದಲು ತಗೊಂಡ ಕಾಲಾಗ ಏನು ರುಚಿ ಆನಂದ ಬರ್ತಾ ಇರುತ್ತೆ ಅದು ಕೊನೇ ಪರ್ಯಂತ ದೇವ್ರು ಕೊಡ್ತಾನೇನು, ಇಲ್ಲ ಕಟ್ ಮಾಡ್ತಾ ಬರ್ತಾನೆ. ಯಾಕೆ, ನಮ್ ಕರ್ಮ ಆಗಿದೆ ಆ ಥರ ಮಾಡ್ತಾನೆ, ಪದಾರ್ಥ ದೋಷ ಅಲ್ಲ. ನಂತರ ಆ ಸುಖವು ಅಲ್ಲೇ ಹೊರಟೋಯ್ತು. ಇನ್ನು ಯಾವ ಸುಖ ಅಂದುಕೊಳ್ರಿ, ಅಲ್ಲಿಗಲ್ಲಿಗೆ ಕಟ್ ಯಾವುದು ಕಂಟಿನ್ಯೂಸ್ ಆಗಿರಲ್ಲ, ಹೊರಟೋಗುತ್ತೆ. ದುಃಖವೂ ಅಷ್ಟೇ, ಸತ್ತಾಗಲೇನೆ ಇದ್ರೆ 10 ದಿವಸ, ಮಹಾ ಇದ್ರೆ 13 ದಿವಸ. ಮೊದಲನೇ ದಿವಸ ಚೆನ್ನಾಗಿರುತ್ತೆ, ಒಳ್ಳೆ ಅಳ್ತಾರೆ ಎಲ್ಲ ರೀತಿಯಾಗಿ, ಪಾಪ ಸಮೃದ್ಧಿಯಾಗಿ ಅಳ್ತಾರೆ. ಎರಡನೇ ದಿವಸ ವೋಲ್ಟೇಜ್ ಕಮ್ಮಿ ಆಗುತ್ತೆ, ಮೂರನೇ ದಿವಸಕ್ಕೆ ನಗಲ್ಲ ಅಳಲ್ಲ, ನಾಲ್ಕನೇ ದಿವಸ ಅಳುವೆ ಇರಲ್ಲ, ನಗ್ಲಿಕ್ಕೆ ನೋಡಿ ಚೆನ್ನಾಗಿರಲ್ಲ ಅಂತ ನಗಲ್ಲ ಅಷ್ಟೆ. ನಂತರ ಏನ್ ಬೇಕಾದ್ರೂ ಅಂದ್ಕೊಳ್ಳಿ, ತಪ್ಪಿದ್ದಲ್ಲಿ ಜನ ನಗ್ತಾನೆ ಇರ್ತಾರೆ, ಎಲ್ಲ ಇರುತ್ತೆ. ಕೊನೆಗೆ 13ನೇ ದಿವಸ ಏನು ಒಳ್ಳೆ ಮದುವೆ ಮನೆ ತರ ಎಲ್ಲ ಮಾಡಿರ್ತಾರೆ, ಲಡ್ಡು ಗಿಡ್ಡು ಎಲ್ಲ ಮಾಡಿ ತಿರುಗಾಡಿ ಎಲ್ಲ ಮಾಡ್ತಾರೆ. ಆ ಪಿಂಡ ಇಟ್ಟಾಗೊಂದು ಗಡವ ಅಂತ ಹೇಳ್ತಾರೆ, ಆದ್ಮೇಲೆ ಮಾಮೂಲಾಗಿ ತಿಂದು ಕಿದ್ದು ಹೋಗ್ತಾ ಇರ್ತಾರೆ. ಒಂದು ವೇಳೆ ಈ ಹೋದ ಜೀವ, ನಮ್ಮವರೆಲ್ಲ ನನ್ನ ಮೇಲೆ ಬಹಳ ಪ್ರೀತಿ ಇದೆ, ಅವ್ರು ತಡ್ಕೊಳ್ಳಿಕ್ಕಾಗಲ್ಲ, ಅಳ್ತಾನೆ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಲ್ಲೇ ಕೂತಿದ್ರೆ ಪಾಪ ಅವನು ಏನಾಗ್ಬೇಕು? ಮೊದಲನೇ ದಿನ ಸಂತೋಷ ಪಡ್ತಾನೆ, ಅಪ್ಪ ನನಗೋಸ್ಕರ ಎಷ್ಟತ್ರು ಅಂತ, ದಿನೇ 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 ಡೌನ್ ಆಗಿ 13ನೇ ದಿವಸ ಎಲ್ಲ ಸಂತೋಷ ಬರ್ತಿರ್ತಾ ಇದ್ರೆ ಅವ್ನು ಡೌಟ್ ಬರುತ್ತೆ, ಇದು ಮರ್ವೆ ಮನೆನಾ ನಾನು ಹೋದ ಮನೆನಾ ಅಂತ ಅವನಿಗೆ ಡೌಟ್ ಬರುತ್ತೆ. ಹೌದಲ್ವ? ನಂತರ ವರ್ಷೇ ವರ್ಷೇ ಪಿಂಡ ಇಡೋ ಕಾಲಕ್ಕೆ ಅದು ಅಳಲ್ಲ, ಯಾಕೆ ಅಳ್ತಾರೆ, ಏನು ಆದ್ರೆ ಮುಗಿತಪ್ಪ ಅಂತ ಹೋಗ್ತಿರ್ತಾರೆ. ಅದರಿಂದ ದುಃಖವು ಪರ್ಮನೆಂಟ್ ಅಲ್ಲ, ಹೊರಟೋಗ್ತಾರೆ. ಸುಖಂ ಸುಖಾನಂತರಂ ದುಃಖಂ, ಹಾಗೆ ಹೋಗ್ತಾ ಇರುತ್ತೆ. ಅಂದರೆ ನಾವು ಈ ಸುಖ ದುಃಖದ ಬ್ಯಾಗ್ ನೋಡಬಾರದು, ಆ ವೆಯ್ಟ್ ಕಡಿಮೆ ಆಗ್ತಾ ಇದೆ, ಯಪ್ಪ ಈ ಜನ್ಮದಲ್ಲಿ ನಾವು ಇಷ್ಟು ವೆಯ್ಟ್ ಹೊತ್ಕೊಂಡು ಬಂದ್ವಿ, ಅದರಲ್ಲಿ ಇಷ್ಟು ಕಮ್ಮಿ ಆಯಿತು, ಅಮ್ಮ ಸ್ವಾಮಿ ಬಹಳ ಸಂತೋಷ ಆಯ್ತಪ್ಪ. ದೇವ ಕೇಳ್ತಾನೆ, ಸರಿ ನಿಂಗೆ ಬೇಕಾಗಿದ್ದೇನು, ಇಷ್ಟು ಕೊಟ್ರೆ ಸಾಕಪ್ಪ, ನೀನಿದ್ದೀಯ ನನಗೆ, ನೀನೇ ಕರ್ಕೊಂಡು ಬಂದೀಯ, ಈ ಸುಖ ದುಃಖಗಳು ಕೊಟ್ಟು ಕೊಟ್ಟು ಕಳೀತಾ ಇದೀಯ, ನನ್ನನ್ನು ಎಡಬಿಡದೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವ ನೀನಿದ್ದೀಯ ಎಂಬ ಎಚ್ಚರ ಒಂದು ಕೊಡು ಹರಿಯೇ, ಸಾಕು ನನಗೆ ಬೇಕ, ಸಂತೋಷವಾಗಿ ಹೋಗ್ತೇನೆ. ಎಷ್ಟು ಚೆನ್ನಾಗಿರುತ್ತೆ, ಧಾತ ಯಥಾ ಮಾಂ ವಿದಧೀತ ಲೋಕೆ ಧ್ರುವಂ ತಥಾಹಂ ಭವಿತೇತಿ ಮತ್ವ, ದೇವರನ್ನ ಹೇಗಿಟ್ಟಿರ್ತಾನೋ ಹಾಗೆ ನಾನು ಇರ್ತೇನೆ ಅಂತ ತಿಳ್ಕೊಂಡು, ಆ ರೀತಿ ಅಲ್ಲದೆ ಬೇರೆ ರೀತಿ ಇರ್ಲಿಕ್ಕೆ ಸಾಧ್ಯವಿಲ್ಲ, ಇಟ್ಟಾಂಗೆ ಇರುವೇನ ಹರಿಯೇ. ವಾದಿರಾಜರು ಹೇಳ್ತಾರೆ ಸ್ವಪ್ನವೃಂದಾವನ ಆಖ್ಯಾನದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ತಥಾ ತಥಾ ಭವತ್ಯೇವ ಹರಿಃ ಕರ್ತ ಯಥಾ ಯಥಾ, ದೇವರು ಹೇಗೆ ಹೇಗಿಟ್ಟಿದ್ರೆ ಹಾಗಾಗಿ ಆಗುತ್ತಪ್ಪ ಅಂತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಅದೇ ಭಾರತದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಒಟ್ಟಾರೆ ಎಲ್ಲಿ ನಮಗೆ ದುಃಖ ಎಲ್ಲಿ ಕಟ್ಟಿಟ್ಟ ಬುತ್ತಿ ಅಂದರೆ ಸ್ವಾತಂತ್ರ್ಯ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಬಾ, ನಾನೇ ಎಲ್ಲ ಅಂತ ಬಿದ್ದ ಮುಗಿತಲ್ಲಿಗೆ ಎಲ್ಲ ದುಃಖ ಅವನಿಗೆ ಪಾಲು, ಎಲ್ಲ ನರಕಗಳಿರುವ ದುಃಖ ಅವನಿಗೆ ಅನುಭವ ಆಗುತ್ತೆ. ದೇವರ ಸ್ವಾತಂತ್ರ್ಯ ಕದ್ದಂತ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ದುಃಖ ಬಂದರೂ ಕುಗ್ಗಬಾರದು ಅಂದ್ರೆ ಹೇಗ್ರಿ ಕುಗ್ಗಬಾರದು, ದುಃಖ ಬರುತ್ತಲ್ಲ ಅಂದ್ರೆ ಸೂತ್ರ ತಿಳ್ಕೋಬೇಕು. ಸ್ವಾಮಿ ಇದು ಕೊಟ್ಟು ಕರ್ಮ ಕಳೀತಾ ಇದ್ದಾನೆ. ಯಪ್ಪ ಒಂದು ಕಳೀತು, ಒಂದು ಕಳೀತು, ಒಂದು ಕಳೀತು ಅಂತ ಆ ಕೌಂಟು ಮಾಡುತ್ತಾ ಹೋದರೆ ಸುಖ ಬಂದಾಗಲೂ ಬೇರೆ ಸುಖ ಆಗ್ತಾ ಇರುತ್ತೆ, ದುಃಖ ಬಂದಾಗಲೂ ಸುಖವೇ ಆಗ್ತಾ ಇರುತ್ತೆ. ಒಟ್ಟಾರೆ ಎಲ್ಲ ಕಡೆ ಕೂಡ ಹೇಳೋದು ದಿಷ್ಟಂ ಬಲೀಯಂ ಸಮವೇಕ್ಷ ಬುದ್ಧ, ಭಗವಂತ ಸಮರ್ಥ ಅವನೇ ಸ್ವತಂತ್ರ, ನಾನವನ ಅಧೀನ, ಇಟ್ಟಾಂಗಿರಬೇಕಷ್ಟೇ ಹೊರತು ಬೇರೆ ರೀತಿ ಇರಲಿಕ್ಕೆ ಆಪ್ಷನೇ ಇಲ್ಲ. ಅಯ್ಯೋ ಅವನು ಇಟ್ಟಾಂಗಿರ್ಬೇಕಲ್ಲ ಅಂದರೆ ಯಾವ ರೀತಿಯಲ್ಲಿ ನನ್ನನ್ನು ಇಟ್ಟರೆ ನನಗೆ ಬಹಳ ಒಳ್ಳೆಯದಾಗುತ್ತೋ ಅದೇ ರೀತಿ ಅವ ಇಡ್ತಾನೆ, ಬೇರೆ ರೀತಿ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅವನಲ್ಲಿ ಯಾವ ದೋಷವಿಲ್ಲ, ಅವನಲ್ಲಿ ಯಾವ ದೋಷವಿಲ್ಲ, ಅವನನ್ನ ಕಾಯ್ತಾನೆ. ಏನಿದೆ ನಾಲ್ಕು ವೇದ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ್ರು ಪರ್ಪಸ್ ಏನು? ಅವನ್ನ ಪಡೆಯುತ್ತಾನೆ. ಅವನಿಗೆ ದೂರವಾಗಿ ಎಲ್ಲ ಕಟ್ಕೊಂಡು ಭಾರ ಏನ್ ಮಾಡ್ಲಿಕ್ಕೆ? ಅವನು ಬೇಕು, ಅವನಿದ್ದರೆ ಸಾಕು. ಇನ್ನು ಮುಂದೆ ಹೇಳ್ತಾರೆ ವೈಶಂಪಾಯನರು ಹೇಳ್ತಾರೆ, ಇವಂ ಬ್ರುವಾಣಂ ನೃಪತಿಂ ವ್ಯಯಾತಿಂ ಅಥಾಷ್ಟಕ ಪುನರೇವಾನ್ವ ಪೃಚ್ಛತ್ ಮಾತಾಮಹಂ ಸರ್ವಗುಣೋಪಪನ್ನಂ ತತ್ರ ಸ್ಥಿತಂ ಸ್ವರ್ಗಲೋಕೆ ಯಥಾವತ್. ನೋಡ್ತಾ ಇದ್ದಾರೆ ಆ ಅಷ್ಟಕ ಯಾರಿವ ಅಂದ್ರೆ ಅಷ್ಟಕನಿಗೆ ಮಾತಾಮಹನೇ ಯಹತಿ ರಾಜ, ಅದನ್ನ ಹೇಳಿಲ್ಲ. ಅಯ್ಯ ನಮ್ಮವರೇ ನೀವು, ಈ ನಮ್ಮ ನಿಮ್ಮ ವಂಶದವರ ಮಧ್ಯೆ ನೀವು ಬಿದ್ದಿದ್ದೀರಾ ಬಂದಿದ್ದೀರಾ ಅಂತ ಹೇಳಿಲ್ಲ. ನೋಡ್ತಾ ಇದ್ದಾರೆ ಎಂಥ ಸದ್ಗುಣಗಳಿಂದ ಕೂಡಿದ್ದಾನೆ ನಮ್ಮ ಮಾತಾಮಹ, ತಾಯಿ ತಂದೆ ಎಂಥ ದೊಡ್ಡವ ಅಂತ ನೋಡ್ತಾ ಇದ್ದಾರೆ ಈ ಮೊಮ್ಮಕ್ಕಳೆಲ್ಲ. ಅಂದ್ರೆ ಯಯಾತಿ ಮಹಾರಾಜರ ನಾವು ನೆನೆಯಬಹುದು, ಆದರೆ ಯಯಾತಿಗೆ ಇರತಕ್ಕ ಜ್ಞಾನ ಎಂಥದ್ದು, ಯಯಾತಿಗಿರತಕ್ಕಂಥ ಜ್ಞಾನ ಎಂಥದ್ದು, ಅದ್ಭುತವಾದ್ದು. ಅದನ್ನ ನೋಡ್ತಾ ಇದ್ದಾರೆ. ಆತ ಅಂತರಿಕ್ಷದಲ್ಲಿದ್ದರೂ ಕೂಡ ಸ್ವರ್ಗದಲ್ಲೇ ಇದ್ದಂತೆ ಭಾವಿಸ್ತಾ ಇದ್ದಾನೆ. ಯಾಕೆ? ಈ ಗುಣಗಳಂಥವಿವೆ ಅವರಲ್ಲಿ. ಅಷ್ಟಕ ಹೇಳ್ತಾ ಇದ್ದಾನೆ, ಯೇ ಯೇ ಲೋಕಾಹ ಪಾರ್ಥಿವೇಂದ್ರ ಪ್ರಧಾನಾಹ ತ್ವಯಾ ಭುಕ್ತಾಹ ಯಂಚ ಕಾಲಂ ಯಥಾವತ್ ತಾನ್ಮೇ ರಾಜನ್ ಬ್ರೂಹಿ ಸರ್ವಾನ್ ಯಥಾವತ್ ಕ್ಷೇತ್ರಜ್ಞವದ್ ಭಾಷಸೆ ತ್ವಂ ಹಿ ಧರ್ಮಾನ್. ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ಯಾವ ಯಾವ ಪ್ರಧಾನ ಲೋಕಗಳಲ್ಲಿ ನೀವು ತಿರುಗಾಡಿ ಬಂದಿದ್ದೀರಿ, ಎಷ್ಟು ಕಾಲ ಇದ್ದೀರಿ, ಏನೇನು ಭೋಗ ಮಾಡಿದ್ದೀರಿ ಅವೆಲ್ಲ ಹೇಳಿ. ನೀವು ಒಳ್ಳೆ ಜ್ಞಾನಿಗಳಂತೆ ಮಾತಾಡ್ತಾ ಇದ್ದೀರಿ, ಕ್ಷೇತ್ರಜ್ಞರಂತೆ ಮಾತಾಡ್ತಾ ಇದ್ದೀರಿ, ನೀವು ಧರ್ಮಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಇಲ್ಲಿ ನೋಡಿ, ಮನೆಗೆ ಯಾರಾದರೂ ಬರೋದಿದ್ರೆ, ಬರುವಾಗ ಇನ್ನ ಮನೆ ಒಳಗೆ ಬರಲಿಲ್ಲ ಹೊರಗೆ ಇದ್ದಾರೆ, ಅಲ್ಲೇ ಮಾತಾಡಿಸಿ, ಅಲ್ಲೇ ನಿಲ್ಲಿಸಿ, ಅಲ್ಲೇ ಮಾತಾಡಿಸಿ, ಚೆನ್ನಾಗಿದ್ದೀರಾ, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲೆಲ್ಲಿ ಹೋಗಿ ಬಂದ್ರಿ, ಅವೆಲ್ಲ ವಿಚಾರ ಹೇಳ್ರಿ. ನಮ್ಮ ಮನೆ ಒಳಗೆ ಬನ್ನಿ ಅಂತ ಕರೆದಿಲ್ಲ, ಏನೂ ಮಾಡಲಿಲ್ಲ, ಅಲ್ಲೇ ಎಲ್ಲ ಮಾಡಿಬಿಟ್ರೆ ಹೇಗಿರುತ್ತೆ, ಹಾಗಾಯ್ತಲ್ಲ ಇದು ಅಂದರೆ. ಇಲ್ಲ, ಅವರು ಮೇಲಿಂದ ಕಡೆಗೆ ಅಂತರಿಕ್ಷದಲ್ಲಿ ಇದ್ದಾರೆ, ಅವರು ಅವರ ಕರ್ಮ ಇನ್ನ ಇದೆ, ಅದಕ್ಕೆ ಇವರು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಇವರ ಪುನಃ ಸ್ವರ್ಗಲೋಕ ಕಳಿಸ್ಲಿಕ್ಕೆ ಇವರು ತಯಾರಿ, ಸರಸರಸರಣೆ ನಡೀತಾ ಇದೆ, ಜೊತೆಗೆ ಮಾತಾಡ್ತಾ ಇದ್ದಾರೆ ಆ ಟೈಮಲ್ಲಿ. ಅಕರ್ಮ ಗೊತ್ತಾಗದೇ ಇರುವಂತೆ ಮಾತಾಡ್ತಾ ಇದ್ದ. ರಾಜಾಹಮಾಸಮಿಹ ಸಾರ್ವಭೌಮಃ ತಥೋ ಲೋಕಾನ್ ಮಹತಶ್ಚಾಜಯಂ ವೈ ತತ್ರಾವಸಂ ವರ್ಷ ಸಹಸ್ರ ಮಾತ್ರಂ ತಥೋ ಲೋಕಂ ಪರಮಸ್ಮ್ಯಭ್ಯುಪೇತಃ. ಅಯ್ಯ, ನಾನೀ ಭೂಲೋಕದಲ್ಲಿ ಸಾರ್ವಭೌಮನಾಗಿದ್ದೆ, ನಂತರ ಸತ್ಕರ್ಮಗಳಿಂದ ಒಳ್ಳೆ ಒಳ್ಳೆ ಲೋಕಗಳೆಲ್ಲ ನನಗೆ ಬಂತಯ್ಯ. ಆ ಲೋಕಗಳಲ್ಲಿ ನಾನು 1000 ವರ್ಷಗಳ ಕಾಲ ವಾಸ ಮಾಡಿದೆ, ನಂತರ ಅದಕ್ಕಿಂತ ಉತ್ತಮ ಲೋಕವನ್ನು ಪಡೆದೆ. ತತಃಪುರೀಂ ಪುರುಹೂತಸ್ಯ ರಮ್ಯಾಂ, ಅಂದರೆ ಸ್ವರ್ಗಲೋಕಕ್ಕೆ ಹೋಗಲಿಕ್ಕಿಂತ ಮೊದಲು ಕೆಲವು ಲೋಕಗಳಲ್ಲಿ ಇದ್ದು ನಂತರ ಮೇಲಕ್ಕೆ ಹೋಗ್ತಾ ಇದ್ದಾರೆ ಇವರು. ಅದೆಲ್ಲ ಹೇಳ್ತಾ ಇದ್ದಾರೆ, ನಮಗೆಲ್ಲ ಗೊತ್ತಿಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತೇಳಿ. ತತಃಪುರೀಂ ಪುರುಹೂತಸ್ಯ ರಮ್ಯಾಂ ಸಹಸ್ರದ್ವಾರಾಂ ಶತಯೋಜನಾಯತಾಂ. ನಂತರ ಕೆಲವು ಲೋಕಗಳಿಗೆ ಹೋಗಿ ಆ ಲೋಕಗಳಿಂದ ನಂತರ ಬರುವಂತಹ ಲೋಕ ಯಾವುದು ಅಂದರೆ ಸ್ವರ್ಗಲೋಕ. ಅಲ್ಲಿಗೆ ಹೋದೆ, ಇಂದ್ರದೇವರ ವಿಶೇಷವಾದ ಅಮರಾವತಿ ನಗರಕ್ಕೆ ಹೋದೆ. ಹೇಗಿತ್ತಪ್ಪ, ಕ್ಯಾನ್ ಯು ಇಮ್ಯಾಜಿನ್ ಹೇಗಿರುತ್ತೆ ಅಂತ? ನಮ್ಮ ಮನೆಗೆ ಎಷ್ಟಿರುತ್ತೆ ದ್ವಾರಗಳು? ಮಹಾದ್ವಾರ ಒಂದಿರುತ್ತ, ಹೌದಾ? ಇದ್ರೆ ಎರಡು. ಇಂದ್ರದೇವರ ಪಟ್ಟಣಕ್ಕೆ 1000 ದ್ವಾರಗಳಂತೆ. ಎಷ್ಟು ದೊಡ್ಡದಿರ್ಬೇಕು ಆ ಪಟ್ಟಣ ಹೇಳ್ತಾರೆ. ಬರೀ ಪಟ್ಟಣವೇ ವಿಶೇಷವಾಗಿ ಶತಯೋಜನಾಯತಾಂ, 100 ಯೋಜನ ವಿಸ್ತಾರ ಇಂದ್ರದೇವರ ಪಟ್ಟಣ. ಅಲ್ಲಿ ವರ್ಷ ಸಹಸ್ರ ಮಾತ್ರಂ ಅಧ್ಯಾವಸಂ, 1000 ವರ್ಷಗಳ ಕಾಲ ಅಲ್ಲಿದ್ದೆ, ನಂತರ ಅದಕ್ಕಿಂತ ಉನ್ನತವಾದ ಲೋಕಕ್ಕೆ ಹೋದೆ. ತಥೋ ದಿವ್ಯಂ ಅಜರಂ ಪ್ರಾಪ್ಯ ಲೋಕಂ ಪ್ರಜಾಪತೇರ್ ಲೋಕಪತೇರ್ ದುರಾಪಂ ತತ್ರಾವಸಂ ವರ್ಷ ಸಹಸ್ರ ಮಾತ್ರಂ ತಥೋ ಲೋಕಂ ಪರಮಸ್ಮ್ಯಭ್ಯುಪೇತಃ. ಅನಂತರ ದಿವ್ಯವಾಗಿರತಕ್ಕಂಥ ಜರಾರಹಿತವಾದ ಪ್ರಜಾಪತಿ ಲೋಕಕ್ಕೆ ಹೋದೆ. ನಂತರ ಅಲ್ಲಿ 1000 ವರ್ಷಗಳ ಕಾಲ ಇದ್ದೆ, ನಂತರ ಅದಕ್ಕಿಂತ ಉನ್ನತ ಲೋಕಕ್ಕೆ ಹೋದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಆ ಆದಿ ಯಾವುದು? ಬ್ರಹ್ಮಲೋಕ. ಹೇಳ್ತಾ ಇದ್ದಾರೆ, ಸದೇವ ದೇವಸ್ಯ ನಿವೇಶನೇಚ ವಿಹೃತ್ಯ ಲೋಕಾನ್ ಅವಸಂಯಥೇಷ್ಟಂ ಸಂಪೂಜ್ಯಮಾನ ಸ್ತ್ರಿದಶೈ ಸಮಸ್ತೈ ತುಲ್ಯ ಪ್ರಭಾವ ದ್ಯುತಿರೀಶ್ವರಾಣಾಂ. ಬ್ರಹ್ಮದೇವರ ಸಭೆಯಲ್ಲಿ ನಾನಿದ್ದೆ ಭವನದಲ್ಲಿ, ಅಲ್ಲಿ ಲೋಕಗಳಲ್ಲಿ ಯಥೇಷ್ಟವಾಗಿ ವಿಹಾರ ಮಾಡ್ತಾ ಇದ್ದೆ. ಅಲ್ಲಿರುವ ದೇವತೆಗಳೆಲ್ಲ ನನ್ನನ್ನು ಪೂಜಾ ಮಾಡಿದರು, ಅಂದರೆ ಗೌರವ ಕೊಟ್ಟರು. ಅವರ ಸಮಾನವಾದ ಪ್ರಭಾವವನ್ನು ನಾನು ಪಡೆದಿದ್ದೆ. ನಂತರ ತಥಾವಸಂ ನಂದನೇ ಕಾಮರೂಪಿ ಸಂವತ್ಸರಾಣಾಮಯುತಂ ಶತಾನಾಂ. ಹಾಗೆ ನಾನು ನಂದನ ವನದಲ್ಲಿ ಕಾಮರೂಪಿಯಾಗಿ 10 ಲಕ್ಷ ವರ್ಷಗಳ ಕಾಲ ಅಲ್ಲಿದ್ದೆ ನಾನು. ಸಹಾಪ್ಸರೋಭಿರ್ ವಿಹರನ್ ಪುಣ್ಯ ಗಂಧಾನ್ ಪಶ್ಯನ್ ನಾಗಾನ್ ಪುಷ್ಪಿತಾಂ ಚಾರು ರೂಪಾನ್. ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಎಲ್ಲ ಅಪ್ಸರಶಾಸ್ತ್ರೀಯರಿಂದ ವಿಹಾರ ಮಾಡುತ್ತಾ ಪವಿತ್ರವಾದ್ದು ಪರಿಮಳ ಸುಂದರವಾದ ರೂಪ ಇರತಕ್ಕಂಥ ಒಳ್ಳೆ ಪುಷ್ಪಗಳಿರುವ ವೃಕ್ಷಗಳು ಎಲ್ಲವನ್ನ ನೋಡುತ್ತಾ ಆನಂದಪಟ್ಟೆ. ತತ್ರ ಸ್ಥಿತಂ ಮಾಂ ದೇವಸುಖೇಶು ಸಕ್ತಂ ಕಾಲೇ ಅತೀತೇ ಮಹತಿ ತಥೋ ಅತಿ ಮಾತ್ರಂ ದೂತೋ ದೇವಾನಾಮಬ್ರವೀದುಗ್ರರೂಪಃ ಧ್ವಂಸೇತ್ಯುಚ್ಚೈ ಸ್ತ್ರೀಪ್ಲುತೇನ ಸ್ವರೇಣ. ದಿವ್ಯ ಸುಖಗಳಲ್ಲಿ ನಾನು ಮುಳುಗಿದ್ದೆ. ತುಂಬಾ ಕಾಲ ಆದ ಮೇಲೆ ಉಗ್ರ ರೂಪದಿಂದ ಇರತಕ್ಕಂಥ ದೇವದೂತ ನನ್ನನ್ನು ಧ್ವಂಸ ಕಳಗ ಬೀಳು ಅಂತ ಗಟ್ಟಿಯಾಗಿ ಸ್ವರದಿಂದ 3 ಸಲ ಹೇಳಿದರು. ಏತಾವನ್ಮೇ ವಿದಿತಂ ರಾಜಸಿಂಹ ತಥೋ ಭ್ರಷ್ಟೋಹಂ ನಂದನಾತ್ ಕ್ಷೀಣ ಪುಣ್ಯ ವಾಚೋಶ್ರೌಷಂ ನಾಂತರಿಕ್ಷೇ ಸುರಾಣಾಂ ಸಾನುಕ್ರೋಶಾಹ ಶೋಚತಾಂ ಮಾಂ ನರೇಂದ್ರ. ನನಗಷ್ಟೇ ಗೊತ್ತಾಗಿತ್ತು, ಅನಂತರ ಪುಣ್ಯ ಕ್ಷೀಣ ಆಯಿತು ನನಗೆ, ನಂದನ ಮನದಿಂದ ಇಲ್ಲಿ ಬಿದ್ದೆ. ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಅಂತರಿಕ್ಷದಲ್ಲಿ ನನಗಾಗಿ ಅಯ್ಯೋ ಪಾಪ ಬೀಳತಾ ಇದ್ದಾರೆ ಅಂತ ದೇವತೆಗಳು ದುಃಖಿತರಾಗಿ ಹೇಳುವಂತಹ ಮಾತುಗಳನ್ನು ನಾನು ಕೇಳಿದ್ದೆ. ಅಹೋ ಕಷ್ಟಂ ಕ್ಷೀಣ ಪುಣ್ಯೋ ಯಯಾತಿ ಪತತ್ಯಸೌ ಪುಣ್ಯಕೃತ್ ಪುಣ್ಯಕೀರ್ತಿ ತಾನಭ್ರುವಂ ಪತಮಾನಸ್ತತೋಹಂ ಸತಾಂ ಮಧ್ಯೆ ನಿಪತೇಯಂ ಕಥಂ. ಅಯ್ಯೋ ಎಂತಹ ಕಷ್ಟ ಬಂತು, ಪುಣ್ಯಾತ್ಮ ಪವಿತ್ರ ಕೀರ್ತಿಯಾಗಿರತಕ್ಕಂಥ ಯಯಾತಿ ಪುಣ್ಯ ನಾಶ ಆಗಿ ಕೆಳಗೆ ಬೀಳ್ತಾ ಇದ್ದಾನೆ ಅಂತ ಅವ್ರು ಹೇಳೋ ಕಾಲಕ್ಕೆ ನಾನು ಅವರು ಸರಿ ಮಾತಾಡಿದೆ, ನಾನು ಬಿದ್ದರೂ ಅಡ್ಡಿ ಇಲ್ಲ, ಸತ್ಪುರುಷರ ಮಧ್ಯೆ ಬೀಳಬೇಕು ನಾನು, ಅದು ಹೇಗೆ ಅಂತ ಕೇಳಿದೆ. ತೈರಾಖ್ಯಾತ ಭವತಾಂ ಯಜ್ಞಭೂಮಿ ಸಮೀಕ್ಷತೇಮಾಂ ತ್ವರಿತಂ ಉಪಾಗತೋಸ್ಮಿ ಹವಿರ್ಗಂಧಂ ದೇಶಿಕಂ ಯಜ್ಞಭೂಮೇ ಧೂಮಾಪಾಂಗಂ ಪ್ರತಿಗೃಹ್ಯ ಪ್ರತೀತ. ಅವಾಗ ಅವರು ಹೇಳಿದರು, ಭೂಮಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಬೀಳಲಿ ನಾನು, ಎಲ್ಲಿ ಆದರೆ ಸಜ್ಜನರಿದ್ದಾರೆ ಅಂತ ಕೇಳಿದ್ರೆ ನಿಮ್ಮ ಯಜ್ಞ ಭೂಮಿಯನ್ನ ಕುರಿತು ಅವರು ಹೇಳಿದರು, ಅದನ್ನು ನೋಡಿ ಬೇಗ ಇಲ್ಲಿಗೆ ಬಂದೆ ನಾನು. ಇಲ್ಲಿ ಇರತಕ್ಕಂಥ ಈ ಹವಿಸ್ಸಿನ ಆ ಯಜ್ಞ ಧೂಮ ನನಗೆ ಬರ್ತಾ ಇತ್ತು, ಅದನ್ನ ವಿಶೇಷವಾಗಿ ಧೂಮಾಪಾಂಗಂ ಪ್ರತಿಗೃಹ್ಯ ಪ್ರತೀತ. ಆ ಹವಿಸ್ಸುಗಳ ಪರಿಮಳ ಧೂಮ ಇದೆಲ್ಲ ವಿಶೇಷವಾಗಿ ವ್ಯಾಪಿಸಿದೆ, ಇಲ್ಲಿಗೆ ಬಂದು ನಾನು ಸ್ವಲ್ಪ ಸಂತೋಷಪಟ್ಟೆ. ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ ಸಂಭವ ಪರ್ವಣಿ ಉತ್ತರ ಯಯಾತೇ ಏಕೋನ ನವತಿ ತಮೋಧ್ಯಾಯ. 89ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 90ನೇ ಅಧ್ಯಾಯ ಬರುತ್ತೆ. ಇಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ ಹೇಳಿಕೊಳ್ತಾರೆ, ಸ್ವಾಮಿ ಇವಾಗ ಯಯಾತಿ ಮಹಾರಾಜ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಪುಣ್ಯ ಕ್ಷೀಣ ಆದಾಗ ಬಿದ್ದೀಳುವಾಗ ಎಲ್ಲರೂ ಅಯ್ಯೋ ಬಿದ್ದರಲ್ಲ ಅಂತಂದರು, ಯಯಾತಿ ಮಹಾರಾಜನಿಗೆ ಬಿದ್ದನಲ್ಲ, ಪುಣ್ಯ ಹೋಯ್ತಲ್ಲ, ಪುಣ್ಯ ಮುಗೀತಲ್ಲ ಅನ್ನೋ ದುಃಖ ಇಲ್ಲ. ಯಾಕೆ ಹಿಂದೆ ಹೇಳಿದ್ದ, ಇವೆಲ್ಲ ಶಾಶ್ವತ ಅಲ್ಲ. ಅದಕ್ಕೆ ಕೇಳಿಕೊಂಡ ಏನಂತ, ಏನಾದರೂ ಅಡ್ಡಿ ಇಲ್ಲ, ನಾನು ಸತ್ಪುರುಷರ ಮಧ್ಯೆ ಇದ್ದೇ ಸಾಕು, ನಂಗೆ ಮತ್ತೋ ಎಲ್ಲ ಸಿಗುತ್ತೆ. ಇದೆಂಥ ಧೈರ್ಯ. ಹಾಗಾದ್ರೆ ನಾವು ದೇವರನ್ನ ಕೇಳಬೇಕಾಗಿದ್ದಾರೆ, ಸ್ವಾಮಿ ನಿನ್ನ ಸತ್ಪುರುಷರು ಅಂದ್ರೆ ಯಾರು? ಹೇಳ್ತಾರೆ, ಕೇವಲ ಕರ್ಮಗಳನ್ನು ಆಚರಣೆ ಮಾಡುತ್ತಾ, ಸತ್ಕರ್ಮಗಳನ್ನು ಆಚರಣೆ ಮಾಡುವವರೇ ಸತ್ಪುರುಷರು ಅಂತೇಳಿ ಹೇಳ್ತಾ ಇಲ್ಲ. ಸತ್ಕರ್ಮಗಳ ಜೊತೆಗೆ ನಾವು ಭಗವಂತನ ಅಧೀನ ಅಂತ ತಿಳಿದು ದೇವರನ್ನ ಚೆನ್ನಾಗಿ ತಿಳಿದು ನಮ್ಮ ಅಸ್ವಾತಂತ್ರ್ಯ ಚೆನ್ನಾಗಿ ತಿಳಿದಿರತಕ್ಕಂಥ ವ್ಯಕ್ತಿಗಳು ಸತ್ಪುರುಷರು, ಅಂಥವರ ಮಧ್ಯೆ ನಮ್ಮನ್ನು ಹಾಕಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಅವಾಗ ಅಷ್ಟಕ ಹೇಳ್ತಾ ಇದ್ದ. ನಂತರ ಅಲ್ಲಿ ಹೇಗಿದ್ರಿ ಹೇಗೆ ಎಲ್ಲವನ್ನ ಮುಂದೆ ಕೇಳ್ತಾ ಬರ್ತಾ ಇದ್ದಾರೆ, ನಾಳೆ ನೋಡೋಣ. ನಾಳೆ ದ್ವಾದಶಿ ವಿಶೇಷವಾಗಿರತಕ್ಕಂಥ ಪ್ರದೋಷ ಕಾಲ, ಅದಕ್ಕೆ 5 ಗಂಟೆಗೆ ಭಾರತ ಶುರುವಾಗುತ್ತೆ, ಹರಿಕಥಾಮೃತ ಸಾರ ಪಾಠ ಇರಲ್ಲ. ಹಾಗೆ ವಿಶೇಷವಾಗಿರ್ತಕ್ಕಂಥ ಕೊನೆಯ ಪಾಠವೂ ಇರಲ್ಲ, ಯಾವ ತೀರ್ಥ ಪ್ರಬಂಧ ಇರಲ್ಲ, ಮಿಕ್ಕ 3 ಪ್ರವಚನ ಇರುತ್ತೆ. ನಾಳೆ 5 ಗಂಟೆಗೆ ಭಾರತಕ್ಕೆ ಸೇರೋಣ.